ஓம் ஸ்ரீ குருப்யோ நம. அப்ரமம் மங்கரைதம் அதிடம் விம்னம் சதா ஆனந்த தீர்த்தமத்லம் பஜே தாபத்ரயாபகம் நித்யா சித்தாந்த துத்வாந்த வித்வம்சன சக்ஷனா ஜெயதீர்த்தாக்கிய தனிர் பாசதாம் நோ சிதம்பரே அர்த்திகல்பித கல்போயம் பிரத்யத்தி இதகேசரி வியாச தீர்த்த குரு பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகா கரானஹம் வாதிராஜ குரு நுந்தேஹை கிரியபதாஸ்ரயான் பூஜ்ய ராகவேந்திராயா சத்யதர்மரதாய ச பததாங் கல்பவருக்ஷாய நமதாம் காமதேனவே துர்வாதித்வாந்தரவையே வைஷ்ணவேந்தீவரேந்தவே ஸ்ரீ ராகவேந்திரபுரே நமச்சிந்தையாழவே ஆபாதமௌலி பர்யந்தம் குருணாமாக்திம் ஸ்மரேத் தேன விக்னாஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்யோ நமஹ. நாவு ஹரிகதாமிரு சாதல்லி 10 சந்தி சர்வ பிரதீக சந்தி இல்ல சர்வ சமர்ப்பண சந்தி அதன் மாட்தா இத்தீவி. லாஸ்ட் கிளாஸ்னல்லி நாவு 15-16 பத்தியங்களில் நிந்திசிதீவி. ஜஸ்ட் அதன் பிரீஃபாகி ரீகேப் மாட்டு முன்ச்சு போகோண. ஈ சர்வ பிரதீக சந்தி இல்ல சர்வசமர்ப்பண சந்தியில் நமக்கு பகவந்தன பக்கே இருபேக்காதந்த அனுசந்தான ஹேகிரபேக்கு, ஏனு மாடிதரே சரியாக நம்ம சாதனை இரத்தே, ஏனு மாடிதரே நமக்கு சாதனைக்கு நிஷ்பிரயோஜனவாகத்தே அந்த நமக்கு ஒரு சாதனா கிரமவன்னு தெரிசுவந்த அந்த பரமாத்மன பக்கே நமக்கு பிரதீக பரமாத்மன பிரதீகளை நாம் ஹேகே நோடபேக்கு, அவனிகே நாவு மாடுவ கர்மகளன்னு ஹேகே சமர்ப்பணம் மாடபேக்கு அன்னுவதன்னு ஹேள்தா இத்தாரே. அதக்கே 15 பத்தியதல்லி ஏன் ஹேள்தாரே நோட்ல குஞ்சே நாந்தி பத்திய ஓதுபிட்டு ஷுரு மாடோண. ஹரிகதாமிருத சார குருகள கருணதிந்த பணித்து பேளுவே பரம பகவத் பக்தரிதனாதரதி கேளுவுது. இல்லி 15 பத்தியதல்லி கண்ட நீரொழு முனுகி தேகவ தண்டிசி பலவேனு தண்ட கமண்டழுகளனு தரிசி எத்தியன் தினிசி பலவேனு அண்டஜாதிப நம்சகன பதபுண்டரீகதி மன வஹர்னிஷி பண்டுனியவோலிசி சுகபட திப்ப மாணவனு அந்தேளி. அந்த கண்ட நீரொழு எல்லெல்லி காணிசிதுவந்த நமக்கு தீர்த்த ஸ்நானகளில் அல்ல கூட நாவு முனுகி நீரொழு முனுகி அள்ளி ஸ்நான மாடி ஃபலவேனு இல்ல தேகவன்னு தண்டிசி அந்தரே நம்ம ஒன்னு தேகக்கே சுஷ்க மாடி தபஸ்ஸாதிகளன்னு தபஸ்ஸு முந்தாத ஜபதபாதிகளன்னு மாடிதே சாந்திராயண விரத விஷ்ணு பஞ்சகவத இத்தியாதி விரதங்களன்னு மாடிதரே ஏனு பிரயோஜனவில்ல. தண்ட கமண்டலுகளனே தரிசி தண்ட கமண்டலு இதன்னு தாரணை மாடி எதி என்று கரியல்பட்டு ஏனு ஃபலவில்ல அந்த ஹேள்தா இதே. அந்த நாவு இதெல்ல மாடிதே ஒள்ளே ஃபல இரதே இல்ல மாடபேக்காத கெல்சகளு இவ் மாடிதே ஃபலவில்ல அந்த ஹேள்தா இதாரல்லவா. அந்த அதக்கே நெக்ஸ்ட் பார்ட் நோடு. அண்டஜ அதிபன அம்சகன அந்த கருட வாகனநாத பரமாத்மன பத புண்டரீகதி, புண்டரீக அந்த தாமர ஹூ லோட்டஸ் ஃபிளவர், பத புண்டரீக அந்த பாதபத்மகள், ஆ பரமாத்மன கருடாதிபத கருட வாகனநாத ஆ பரமாத்மன பாதபத்மகளன்னு மனவு அகர்நிஷி ஆ பாதபத்மகளல்லி நம்ம மனசன்னு ஹகலு ராத்திரி அகர்நிஷி நாவு ஹேகிடபேக்கு. அந்த தாமர ஹூவினல்லி மகரந்த இருத்தே, ஆ மகரந்தக்கு அட்ராக்ட் ஆகுவதேனு ஒಂದು ಭ್ರಮರ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಹೇಗೆ ಆದರೆ ಆ ತಾಮರ ಹೂವಿಗೆ ಒಂದು ದುಂಬಿ ಹೋಗಿ ಸೇರತ್ತೋ ಅದೇ ವಿಧವಾಗಿ ಆ ಪರಮಾತ್ಮನ ಪಾದ ಕಮಲಗಳಲ್ಲಿ ಮನುಷ್ಯ ಏನು ಮಾಡಬೇಕಂದ್ರೆ ತನ್ನ ಮನಸ್ಸನ್ನುವ ಆ ಭ್ರಮರವನ್ನು ಅಲ್ಲಿ ಸೇರಿಸಬೇಕು. ಅಂದ್ರೆ ಆ ಪರಮಾತ್ಮನ ಪಾದಗಳೆಂಬ ಕಮಲದಲ್ಲಿ ನಮ್ಮ ಮನಸ್ಸು ಭ್ರಮರದ ಇಟ್ಟಂತೆ ಮನಸ್ಸನ್ನು ಇಡಬೇಕು ಅಂತೇಳಿ. ಭ್ರಮರಕ್ಕೆ ಬಂಡುಣಿಯ ಅಂತ, ಬಂಡು ಉಣಿಯೋದಂದ್ರೆ ಉಣ್ಣೋದು, ಬಂಡು ಅಂದ್ರೆ ಮಕರಂದ ಅರ್ಥ, ಬಂಡುಣಿಯ ಅಂದ್ರೆ ಮಕರಂದವನ್ನು ಪಾನ ಮಾಡುವಂತಹದ್ದು, ಅದಕ್ಕೆ ಬಂಡುಣಿಯ, ಬಂಡುಣಿಯ ಎಲರುಣಿಯ ಅಂತ ಹೇಳಿದ್ರೆ ಗಾಳಿ ತಿನ್ನುವಂತಹ ಅಜಗರನಿಗೆ ಎಲಗು ಎಲರುಣಿಯ ಅಂತ ಅಂದಂತಾನೆ. ಬಂಡುಣಿಯ ಅಂದ್ರೆ ಮಕರಂದವನ್ನು ಕುಡಿಯುವಂತಹ ಭ್ರಮರಕ್ಕೆ ಬಂಡುಣಿಯ ಅಂತ. ಬಂಡುಣಿಯ ಓಲೆ ಅಂದ್ರೆ ಭ್ರಮರದಂತೆ ಇರಿಸಿ ಅಂದ್ರೆ ಆ ಪರಮಾತ್ಮನ ಪಾದಕಮಲದಲ್ಲಿ ಮನಸ್ಸನ್ನು ಇಟ್ಟು ಸುಖ ಪಡದೆ ಇರುವಂತಹ ಮನುಷ್ಯನು ಇವೆಲ್ಲ ಮಾಡಿದ್ರೆ ಫಲವಿಲ್ಲ. ಅಂದ್ರೆ ಇವೆಲ್ಲ ಮುಂಚೆ ಹೇಳಿದ ಕೆಲಸಗಳಿಗೆ ಯಾವಾಗ ಫಲ ಇರುತ್ತೆ ಅಂತ ಹೇಳಿದರೆ ಅದಕ್ಕೆ ಫಲ ಯಾವಾಗಿರುತ್ತೆ, ಪರಮಾತ್ಮನ ಪಾದಪದ್ಮಗಳಲ್ಲಿ ಮನಸ್ಸನ್ನಿಟ್ಟ ಮೇಲೆ ಆವಾಗ ನಾವು ಆ ತೀರ್ಥಯಾತ್ರೆಗಳಲ್ಲಿ ಮಾಡಿದರೂ, ದೇಹವನ್ನು ಶುಷ್ಕ ಮಾಡಿ ಜಪ ತಪಸ್ಸುಗಳನ್ನು ಮಾಡಿದರೂ, ದಂಡಕಮಂಡಲಗಳು ಧಾರಣೆ ಮಾಡಿ ಯತಿ ಸ್ಥಾನ ತಗೊಂಡ್ರು ಆವಾಗ ಒಳ್ಳೆ ಫಲ ಇರುತ್ತೆ ಅಂತೇಳಿ ಹೇಳ್ತಾ ಇದೆ. ಅಂದ್ರೆ ನಾವು ಅಹಂ ಮಮಕಾರ ದೋಷಯುಕ್ತನಾದ ಮನುಷ್ಯ ಏನು ಮಾಡಿದ್ರು ಲಾಭ ಇಲ್ಲ. ಅಂದ್ರೆ ನಾವು ನಮ್ಮಲ್ಲಿರುವಂತಹ ದೋಷಗಳನ್ನು ಬಿಡಬೇಕು, ಮೊದಲು ಪರಮಾತ್ಮನನ್ನು ಸರಿಯಾಗಿ ಅನುಸಂಧಾನ ಧ್ಯಾನ ಮಾಡಬೇಕು. ಆವಾಗ ನಾವು ಮಾಡುವಂತಹ ಈ ಸಾಧನಾ ಕಾರ್ಯಗಳೆಲ್ಲ ಕೂಡ ಅತ್ಯಂತ ಫಲದಾಯಕವಾಗುತ್ತೆ, ಇಲ್ಲದೆ ಆ ಸಾಧನಾ ಕಾರ್ಯಗಳೆಲ್ಲ ವ್ಯರ್ಥವಾಗುತ್ತೆ ಅನ್ನುವುದನ್ನು ಹೇಳಿದ್ದಾರೆ. ಅದೇ ಹೇಳಿದಂತೆ ನೆಕ್ಸ್ಟ್ ಪದ್ಯದಲ್ಲಿ 14ನೇ ಪದ್ಯದಲ್ಲಿ ವೇದ ಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು, ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು, ಓದನಂಗಲ ಜರಿದು ಸ್ವಾಸ ನಿರೋಧ ಗಯಿಸಿದರೇನು, ಕಾಮ ಕ್ರೋಧ ವಳಿಯದೆ ನಾನು ನನ್ನದು ಎಂಬ ಮಾನವನು. ಇಲ್ಲಿ ಅಹಂಕಾರ ಮಮಕಾರವನ್ನು ಬಿಡಬೇಕಂತ ಹೇಳ್ತಾ ವೇದ ಶಾಸ್ತ್ರ ಪುರಾಣ ಕಥೆಗಳನ್ನು ಓದಿದರೆ ಯಾವ ಫಲವೂ ಇಲ್ಲ, ಸಕಲ ನಿಷೇಧ ಕರ್ಮವನ್ನು ಬಿಟ್ಟು ನಿಷೇಧ ಕರ್ಮಗಳನ್ನ ಬಿಟ್ಟು ಸತ್ಕರ್ಮಗಳನ್ನು ಮಾಡಿದರೂ ಏನು ಫಲವಿಲ್ಲ. ಯಾವಾಗ ಓದನಂಗಳನ್ನು ಜರಿದು, ಓದನಂಗಳಂದ್ರೆ ಅನ್ನ ಉದಕಾದಿಗಳನ್ನು, ಓದನಂಗಳಂದ್ರೆ ಅನ್ನ ಉದಕಾದಿಗಳು ಫುಡ್ ಐಟಮ್ಸ್, ಅವೆಲ್ಲನ್ನು ಜರಿದು ಅಂದ್ರೆ ಬಿಟ್ಟು ಶ್ವಾಸ ನಿರೋಧ ಮಾಡಿ, ಅಂದ್ರೆ ಪ್ರಾಣಾಯಾಮ ಶ್ವಾಸ ನಿರೋಧ ಮಾಡಿ, ಒಳ್ಳೆ ಯೋಗ ಅದೆಲ್ಲ ಮಾಡಿದ್ರೆ ಕೂಡ ಏನು ಫಲವಿಲ್ಲ. ನಿರೋಧ ಗೈಸಿದರೆ ಏನು ಫಲ? ಕಾಮ ಕ್ರೋಧವ ಅಳಿಯದೆ ನಾನು ನನ್ನದು ಎಂಬ ಮಾನವನು. ನಾವು ಕಾಮಕ್ರೋಧಗಳನ್ನು ಅಳಿದು ಬಿಡಬೇಕು. ಅಳಿಯೋದು ಅಂದ್ರೆ ವೈಪ್ ಇಟ್ ಆಫ್ ಅಂತ ಹೇಳಿ. ಸೊ ಕಾಮಕ್ರೋಧಗಳನ್ನು ಅಳಿದು ಬಿಡದೆ, ವೈಪ್ ಆಫ್ ಮಾಡದೆ, ನಾನು ನನ್ನದು, ನಾನು ಅಂದ್ರೆ ಅಹಂಕಾರ, ನಾನೇ ಮಾಡ್ತಾ ಇದ್ದೀನಿ ಅನ್ನೋದು ಅಹಂಕಾರ. ನನ್ನದು ಅಂದ್ರೆ ಎಲ್ಲವೂ ನನಗೆ ಸೇರಿದೆ, ನಾನೇ ಸ್ವಾಮಿ ಅಂದ್ರೆ ನಾನೇ ಸ್ವಾಮಿ ಅನ್ನೋ ಭಾವನೆ ಮಮಕಾರ. ಎಲ್ಲವೂ ನನ್ನದು ಅನ್ನೋದು ಅಹಂಕಾರ. ಈ ಎರಡನ್ನು ಕೂಡ ಬಿಡಬೇಕು ಮನುಷ್ಯ. ಇವು ಎರಡು ಇಟ್ಟುಕೊಂಡ ಮನುಷ್ಯನು, ಕಾಮಕ್ರೋಧಗಳನ್ನು ಬಿಡದೆ ಅಹಂಕಾರ ಮಮಕಾರಗಳಿಂದ ತುಂಬಿರುವಂತಹ ಮನುಷ್ಯನು, ಆ ಮೇಲೆ ಹೇಳಿದ ಎಲ್ಲ ಲಿಸ್ಟ್ ಆಫ್ ಥಿಂಗ್ಸ್ ಮಾಡಿದ್ರೆ ಏನು ಫಲವಿಲ್ಲ. ಯಾವಾಗ ಆ ಮೇಲೆ ಹೇಳಿದ ಲಿಸ್ಟ್ ಆಫ್ ಥಿಂಗ್ಸ್ಗೆ ಫಲ ಸಿಗತ್ತೆ, ಪೂರ್ಣ ಫಲ ಸಿಗತ್ತೆ ಅಂತ ಹೇಳಿದ್ರೆ, ಕಾಮಕ್ರೋಧಾದಿಗಳನ್ನು ಬಿಟ್ಟು ಅಹಂಕಾರ ಮಮಕಾರಗಳನ್ನು ಬಿಟ್ಟು. ಅಹಂಕಾರ ಮಮಕಾರ ಬಿಡುವುದು ಅಂದ್ರೆ ಅರ್ಥ ಏನು? ಪರಮಾತ್ಮನೇ ಎಲ್ಲ ಮಾಡ್ತಾ ಇದ್ದಾನೆ ಅನ್ನೋದು ಅಹಂಕಾರವನ್ನು ಬಿಡುವುದಕ್ಕೆ ಬೇಸ್. ಮಮಕಾರವನ್ನು ಬಿಡುವುದಕ್ಕೆ ಪರಮಾತ್ಮನೇ ಎಲ್ಲದಕ್ಕೂ ಸ್ವಾಮಿ, ಎಲ್ಲವೂ ಅವನಿಗೆ ಸೇರಿದ್ದು, ನನ್ನದು ಯಾವುದು ಅಲ್ಲ ಅನ್ನುವ ಭಾವನೆ ಅದು ಮಮಕಾರವನ್ನು ಬಿಡುವುದಕ್ಕೆ ಬೇಸು. ಈ ಎರಡು ಭಾವನೆಗಳಿಂದ ಪರಮಾತ್ಮನಲ್ಲಿ ಸ್ಥಿರವಾದ ಮನಸ್ಸನ್ನಿಟ್ಟು, ಅಹಂಕಾರ ಮಮಕಾರಗಳನ್ನು ಬಿಟ್ಟು, ಕಾಮಕ್ರೋಧಗಳನ್ನು ಬಿಟ್ಟು, ಈ ಮೇಲೆ ಹೇಳಿದಂತಹ ಲಿಸ್ಟ್ ಆಫ್ ಥಿಂಗ್ಸ್ ಮಾಡಿದರೆ ಅವಕ್ಕೆ ಅತ್ಯಂತ ಫಲ ಸಿಗುತ್ತೆ, ಇಲ್ಲದ್ರೆ ಅವೆಲ್ಲವೂ ವ್ಯರ್ಥವಾಗುತ್ತೆ. ವೇದಶಾಸ್ತ್ರಾದಿಗಳ ಅಭ್ಯಾಸ ಮಾಡಲಿಕ್ಕೆ ಮಾಡಲೇಬೇಕವೆಲ್ಲ. ಆದರೆ ಅವು ಮಾಡಲಿಕ್ಕೆ ಪ್ರೀ ರಿಕ್ವೈರ್ಮೆಂಟ್ ಏನಂದ್ರೆ, ಇವು ಎಲ್ಲವನ್ನೂ ಕೂಡ ನಾವು ಬಿಟ್ಟು ಕೆಟ್ಟವನ್ನು ಗುಣಗಳನ್ನು ಬಿಟ್ಟು, ಒಳ್ಳೆ ಗುಣಗಳನ್ನು ಅಳವಡಿಸಿಕೊಂಡು, ಪರಮಾತ್ಮನ ಮನಸ್ಸನ್ನಿಟ್ಟು ಅವೆಲ್ಲ ಮಾಡಿದ್ರೆ ಅವಕ್ಕೆ ಅತ್ಯಂತವಾದ ಫಲ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಪಂಥೆಯಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಕೂಡ 17ನೇ ಪದ್ಯವನ್ನು ಕೂಡ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಏನು ಕೇಳಿದರೇನು, ನೋಡಿದರೇನು, ಓದಿದರೇನು, ಪೇಳಿದರೇನು, ಪಾಡಿದರೇನು, ಮಾಡಿದರೇನು, ದಿನ ದಿನದಿ ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಕೇಳಿದರೆ ಏನು ಫಲ ಅಂದ್ರೆ ಏನು? ಮನುಷ್ಯನಾದವನು ಏನು ಕೇಳಿದರೆ ಅಂದ್ರೆ ಏನು? ಕೇಳುವುದೇನು? ಶಾಸ್ತ್ರ ಪುರಾಣಗಳ ಪ್ರವಚನಗಳು, ಪಾಠ ಪ್ರವಚನ ಇತ್ಯಾದಿಗಳನ್ನೆಲ್ಲ ಕೇಳಿ ಏನು ಫಲವಿಲ್ಲ. ನೋಡಿದರೆ ಏನು ಫಲ? ಪರಮಾತ್ಮನ ಎಲ್ಲೆಲ್ಲಿ ತೀರ್ಥಯಾತ್ರೆಗಳಿಗೆ ಹೋಗಿ ಆ ಪರಮಾತ್ಮನ ಸುಂದರವಾದ ವಿಗ್ರಹಗಳನ್ನು, ಅಲ್ಲಿ ಅವನ ಪೂಜಾದಿಗಳನ್ನು ಅವೆಲ್ಲವನ್ನು ನೋಡಿ ಏನು ಫಲವಿಲ್ಲ ಅಂತ ಹೇಳಿದ. ಓದಿದರೆ ಏನು ಫಲ? ಏನು ಓದಿದರೆ ಅಂದ್ರೆ, ನಾವು ಪರಮಾತ್ಮನ ಬಗ್ಗೆ ಇರುವ ಅನೇಕ ಗ್ರಂಥಗಳನ್ನು, ದಿವ್ಯ ಶಾಸ್ತ್ರಗಳನ್ನು, ಆಚಾರ್ಯರ ಗ್ರಂಥಗಳನ್ನಾದರೆ ಏನು? ಎಷ್ಟೋ ಗ್ರಂಥಗಳನ್ನು, ಪುರಾಣಾದಿಗಳನ್ನು ನಾವು ಓದಿದರೆ ಏನು ಫಲವಿಲ್ಲ. ಪೇಳಿದರೆ ಏನು ಫಲ ಅಂದ್ರೆ ಏನು? ಪರಮಾತ್ಮನ ಗುಣಗಾನಗಳನ್ನು, ಪರಮಾತ್ಮನ ಕಥಾ ಪುರಾಣಾದಿಗಳನ್ನು ನಾವು ಅನ್ಯರಿಗೆ ಉಪದೇಶ ಮಾಡಿ, ಭಗವದ್ಭಕ್ತರಿಗೆ ಭಗವಂತನ ತತ್ವಗಳನ್ನು ಉಪದೇಶ ಮಾಡಿದ್ರೆ ಕೂಡ ಏನು ಫಲವಿಲ್ಲ. ಅವೆಲ್ಲ ಹೇಳಿದರೇನು, ಪಾಠ ಪ್ರವಚನಗಳು ಮಾಡಿದ್ರು ಏನು ಫಲವಿಲ್ಲ. ಮಾಡಿದರೆ ಏನು ಫಲ? ಏನು ಮಾಡಿದ್ರೇನು ಫಲವಿಲ್ಲ. ಯಜ್ಞ ಯಾಗಾದಿಗಳನ್ನು, ದಾನ ತಪಸ್ಸು ವ್ರತ ನಿಯಮ ನಿಷ್ಠೆ ಪೂಜಾ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ರೆ ಕೂಡ ನಮಗೆ ಯಾವ ಫಲವೂ ಇಲ್ಲ. ದಿನದಿನದ ಪ್ರತಿದಿನವೂ ನಾವು ಮಾಡಬಹುದು, ಇವೆಲ್ಲ ಪ್ರತಿದಿನ ಮಾಡಿದರೂ ಕೂಡ ಏನು ಫಲವಿಲ್ಲ. ಯಾವಾಗ ಅವೆಲ್ಲದಕ್ಕೂ ಫಲವಿಲ್ಲ ಅಂತ ಹೇಳಿದ್ರೆ, ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು, ಯಾ ಪರಮಾತ್ಮನ ಜನ್ಮ ಕರ್ಮಗಳನ್ನು, ಜನ್ಮ ಅಂದ್ರೆ ಪರಮಾತ್ಮನಿಗೆ ಜನ್ಮವೇ ಇಲ್ಲವಲ್ಲ ಅಂದ್ರೆ, ಪರಮಾತ್ಮ ಮಾಡುವ ಅವತಾರಗಳೇ ಅವನಿಗೆ ಜನ್ಮ. ಪರಮಾತ್ಮ ಮಾಡುವಂತಹ ಅನಂತಾನಂತ ಅವತಾರಗಳು, ಅವತಾರಗಳಂದ್ರೆ ನಾವು ಪ್ರಸಿದ್ಧವಾದ ದಶಾವತಾರಗಳು ಮಾತ್ರವೇ ಅಲ್ಲ, ಪರಮಾತ್ಮನ ಜನ್ಮಗಳು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಭಾವನೆ ಬರುತ್ತೆ, ಅದು ಅವನು ಅಲ್ಲಿ ಜನ್ಮ ತಾಳಿದಂತೆ. ಈ ವಿಧವಾಗಿ ನಮ್ಮ ಒಳಗೆ ಪರಮಾತ್ಮನ ರೂಪಗಳು ಆವಿರ್ಭಾವ ಆಗ್ತಾ ಇರುತ್ತೆ, ಅವೆಲ್ಲವೂ ಕೂಡ ಪರಮಾತ್ಮ ಜನ್ಮ ತಾಳಿದಂತೆ. ಸೊ ಈ ಹೇಗೆ ಹೇಗೆ ಪರಮಾತ್ಮ ನಮ್ಮಿಂದ ಕಾರ್ಯಗಳನ್ನು ಮಾಡಿಸ್ತಾನೆ, ಬಿಂಬರೂಪಿಯಾದ ಪರಮಾತ್ಮ ಅನೇಕಾನೇಕ ರೂಪಗಳನ್ನು ಹೇಗೆ ತಾಳ್ತಾನೆ ಅನ್ನೋದು ನಾವು ಹೈಕರಾಮದ ಸಾರದಲ್ಲಿ ಮುಂಚಿನ ಸಂಧಿಗಳೆಲ್ಲ ನೋಡಿದ್ದೀವಿ. ಸೊ ಅವನು ಮಾಡುವಂತಹ ಅಂತಹ ಅವತಾರ ವಿಶೇಷಗಳನ್ನು, ಅವನು ಮಾಡುವಂತಹ ಕರ್ಮಗಳು, ವ್ಯಾಪಾರಗಳು, ಜಗತ್ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ಅಷ್ಟೇ ಅಲ್ಲದೆ ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ ಎಲ್ಲಾ ಕಾರ್ಯಗಳನ್ನು ಕೂಡ ಪರಮಾತ್ಮ ಮಾಡುವ ಸಮಸ್ತ ಕಾರ್ಯಗಳನ್ನು ಕೂಡ ಸದಾ ಸರ್ವಕಾಲದಲ್ಲಿಯೂ ಕೂಡ ಅನುರಾಗದಿ ಭಕ್ತಿಯಿಂದ, ಆ ಭಕ್ತಿ ಅಂತಹದ್ದು ಅನುರಾಗ ಅನುಸೃತ್ಯ, ನಮಗೆ ಬೇಗ ಎಲ್ಲ ಪ್ರಮಾಣಗಳು ಹೇಗಿದೆ ಆ ಪ್ರಮಾಣಗಳಿಗೆ ಮೂರು ವಿಧವಾದ ಪ್ರಮಾಣಗಳಿಗೂ ಏನು ಪ್ರತ್ಯಕ್ಷ, ಅನುಮಾನ, ಆಗಮ ಅನ್ನುವ ಪ್ರಮಾಣಗಳಿಗೆ ಅನುಸರಿಸಿ ಇರುವಂತಹ ಭಕ್ತಿ ಯಾವುದಿದೋ ಅಂತಹ ಅನುರಾಗದಿಂದ, ಆ ಅನುಸೃತಿಯ ಬರುವಂತಹ ಭಕ್ತಿಯಿಂದ ಆ ಪರಮಾತ್ಮನನ್ನು ನೆನೆದು ಸದಾಸರ್ವ ಕಾಲದಲ್ಲಿಯೂ ಸ್ಮರಣೆ ಮಾಡುತ್ತಾ ದತ್ತ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ, ಆಯಾ ಸ್ಥಾನಗಳಲ್ಲಿ ಅಂದ್ರೆ ಪರಮಾತ್ಮ ಆಯಾ ಅಧಿಷ್ಠಾನಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಬಿಂಬರೂಪಿಯಾದ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲಿದ್ದಾನೆ ಅಂದ್ರೆ ಅವನ ಹೃದಯ ಕಮಲದಲ್ಲಿ ಹೇಗಿದ್ದಾನೆ ಅನ್ನೋದು ನಾವು ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ವಿಧವಾಗಿ ಆ ಪರಮಾತ್ಮನ ಹೆಸರುಗಳು ಆಯಾ ಹೆಸರಿನಿಂದ ಆಯಾ ರೂಪಗಳಿಂದ ತಾನು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಇದ್ದು ಏನೇನು ಮಾಡ್ತಾನೆ ಅನ್ನೋದು. ಸೊ ತತ್ತ ಸ್ಥಾನದಲ್ಲಿ ತತ್ತದ್ ರೂಪದಿಂದ ತತ್ತತ್ ನಾಮಕ ಆಯಾ ಹೆಸರುಗಳಿಂದ, ಆ ಹೆಸರುಗಳು ಪರಮಾತ್ಮನ ಹೆಸರುಗಳು ಎಂತಹದ್ದು ಅಂದ್ರೆ ಅವನ ಒಂದೊಂದು ಹೆಸರು ಅವನ ಒಂದು ಗುಣದ ವರ್ಣನೆ, ಅಪ್ರಾಕೃತ ಗುಣ ಎಲ್ಲಾ ಅವನ ಅಪ್ರಾಕೃತ ಗುಣಗಳ ವರ್ಣನೆ ಮಾಡುವಂತಹ ಹೆಸರುಗಳ ಒಂದು. ಸೊ ಅಂತಹ ಹೆಸರುಗಳನ್ನು ಆ ಪರಮಾತ್ಮನ ಗುಣಗಳ ಸಹಿತವಾಗಿ ಸ್ಮರಣೆ ಮಾಡ್ತಾ ಇರಬೇಕು ನಾವು. ಅವು ಮಾಡದೇ ಸ್ಮರಿಸದವ, ಇವೆಲ್ಲವೂ ಮಾಡದೇ ಇರುವವನು ಏನು ಕೇಳಿದರೆ ಏನು ನೋಡಿದರೆ ಏನು ಫಲವಿಲ್ಲ. ಅಂದ್ರೆ ಮನುಷ್ಯನಾದವನು ತಾನು ಇವೆಲ್ಲ ಕಾರ್ಯಗಳು ಮಾಡಿದ್ರು ಕೂಡ ಏನು ಫಲವಿಲ್ಲ. ಯಾವಾಗ ಅದೇ ಪರಮಾತ್ಮನನ್ನು ಸರಿಯಾಗಿ ಅನುಸಂಧಾನ ಧ್ಯಾನ ಮಾಡೋದಿಲ್ಲವೋ ಆವಾಗ ಆ ಎಲ್ಲ ಕಾರ್ಯಗಳಿಗೆ ಫಲ ಸಿಗೋದಿಲ್ಲ. ಅಂದ್ರೆ ಮನುಷ್ಯನಾದವನು ಏನ್ ಮಾಡಬೇಕು, ಮೊದಲು ಕಾಮ ಕ್ರೋಧ ಲೋಭ ಮೋಹ ಮದಮಾಚರಿ ಎನ್ನುವ ಅರಿಷಡ್ ವರ್ಗವನ್ನು ಬಿಡಬೇಕು, ಅಹಂಕಾರ ಮಮಕಾರಗಳನ್ನು ಬಿಡಬೇಕು, ಮೋಹ ಜ್ಞಾನವನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಬಿಡಬೇಕು, ಸತ್ಶಾಸ್ತ್ರವನ್ನು ಸಜ್ಞಾನವನ್ನು ಕೊಡುವಂತಹ ವಿಷಯಗಳನ್ನು ಅಳವಡಿಸಿಕೋಬೇಕು, ಪರಮಾತ್ಮನ ಗುಣಗಳನ್ನು ರೂಪಗಳನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು. ಅದೆಲ್ಲ ಮಾಡಿದ ಮೇಲೆ ನಾವು ಕೇಳ್ತಾ ಎಲ್ಲ ಪುರಾಣ ಕಥೆಗಳನ್ನು ಕೇಳುವುದು, ಪರಮಾತ್ಮನ ಪೂಜಾದಿಗಳನ್ನು ನೋಡುವುದು, ಪರಮಾತ್ಮನ ಗ್ರಂಥಗಳನ್ನು ಪರಮಾತ್ಮನ ಬಗ್ಗೆ ಇರುವ ಗ್ರಂಥಗಳನ್ನು ಓದುವುದು, ಆಚಾರ್ಯರ ಗ್ರಂಥಗಳನ್ನು ಓದುವುದು, ಆ ಪಾಠ ಪ್ರವಚನಾದಿಗಳನ್ನು ಮಾಡುವುದು, ಪಾಡಿದರೆ ಏನು ಅಂದ್ರೆ ಪರಮಾತ್ಮನ ದಿವ್ಯವಾದ ಗಾನಗಳನ್ನು ಪರಮಾತ್ಮನ ದಿವ್ಯವಾದ ಲೀಲೆಗಳನ್ನು ಗಾನದ ಮೂಲಕವಾಗಿ ಹರಿದಾಸರ ಪಾದ ಅಂದ್ರೆ ಇವೆಲ್ಲ ಮಾಡದೆ ಪರಮಾತ್ಮನ ಹಾಡುಗಳನ್ನು ನಾವು ದಿವ್ಯ ಮಂಗಳ ಸ್ವರದಿಂದ ಶ್ರಾವ್ಯವಾದ ಒಂದು ಕರ್ಣಗ ಶ್ರಾವ್ಯವಾದ ಒಂದು ಸ್ವರದಿಂದ ಹಾಡಿದ್ರು ಕೂಡ ಫಲವಿಲ್ಲ. ಪರಮಾತ್ಮನ ನೆನೆಯದೇ ಮಾಡಿದರೆ, ಪರಮಾತ್ಮನ ಸರಿಯಾಗಿ ತಿಳ್ಕೊಂಡು ಮಾಡಿದರೆ, ಆವಾಗ ನಾವು ಪರಮಾತ್ಮನ ಹಾಡುಗಳನ್ನು ಹಾಡಿದರೆ ಅದಕ್ಕೆ ಒಳ್ಳೆ ಫಲ ಸಿಗುತ್ತೆ. ಮಾಡಿದರೆ ಅಂದ್ರೆ ವ್ರತಾದಿಗಳನ್ನು, ಯಜ್ಞಯಾಗಾದಿಗಳನ್ನು, ದಾನ ತಪಸ್ಸು ಇತ್ಯಾದಿಗಳನ್ನು ಪರಮಾತ್ಮನ ಸರಿಯಾದ ಜ್ಞಾನವನ್ನು ಇಟ್ಟುಕೊಂಡು ಮಾಡಿದರೆ ಅತ್ಯಂತ ಫಲ ಸಿಗುತ್ತೆ. ನಾವು ದಿನದಿನದಿ ಪ್ರತಿದಿನವೂ ಅವೆಲ್ಲಾ ಕೆಲಸಗಳನ್ನು ಮಾಡಲೇಬೇಕು. ಅವು ಮಾಡಕೂಡದು ಅಂತ ಅರ್ಥಲ್ಲ, ಅಂದ್ರೆ ಈ ಮುಂಚೆ ಹೇಳಿದ ವಾಕ್ಯಗಳಿಗೆ ನಾವು ಹೇಗೆ ತಿಳ್ಕೋಬೇಕಂದ್ರೆ ಪರಮಾತ್ಮನ ಈ ಕರ್ಮಗಳನ್ನು ಪರಮಾತ್ಮನ ಬಗ್ಗೆ ಮಾಡುವ ಈ ಕರ್ಮಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಪರಮಾತ್ಮನಲ್ಲಿ ಭಕ್ತಿ ಇದ್ದವನೇ ಆ ಕರ್ಮಗಳು ಮಾಡಬೇಕಂತಲೂ ತಾತ್ಪರ್ಯ ಅಲ್ಲ. ಪರಮಾತ್ಮನಲ್ಲಿ ಓಹೋ ಬಹಳ ಉತ್ತಮವಾದ ಭಕ್ತಿ ಇರೋರು ಮಾತ್ರವೇ ಮಾಡಬೇಕ್ರಿ ಆ ಕೆಲಸಗಳು, ನಮಗಂತಹ ಭಕ್ತಿ ಇಲ್ಲ ನಾವು ಬಿಟ್ಟು ಬಿಡೋಣ ಅಂತ ಹಾಗೆ ಮಾಡಬಾರದು. ಪರಮಾತ್ಮನ ಬಗ್ಗೆ ನಮಗೆ ಕೈಲಾದಷ್ಟು ಎಷ್ಟು ಸಾಧ್ಯವಾಗಿದೋ ನಮ್ಮ ಯೋಗ್ಯತಾನುಸಾರ ನಾವು ಭಕ್ತಿಯನ್ನು ಮಾಡಬೇಕು, ಯೋಗ್ಯತಾನುಸಾರ ನಾವು ಅನುಸಂಧಾನ ಮಾಡಿಬಿಟ್ಟು ಈ ಎಲ್ಲ ಕೆಲಸಗಳನ್ನು ಮಾಡಬೇಕಂತ ಅಷ್ಟೇ ಹೊರತು ಅರ್ಥ ಅವೆಲ್ಲ ಬಿಟ್ಟು ಬಿಡಬೇಕು, ಆ ಕರ್ಮಗಳನ್ನು ಬಿಡಬೇಕು ಅಂತಲ್ಲ, ಆ ಕರ್ಮಗಳನ್ನು ತಿರಸ್ಕಾರ ಮಾಡಬೇಕಂತಲ್ಲ, ಆ ಕರ್ಮಗಳೆಲ್ಲ ಮಾಡಲೇಬೇಕು ನಾವು. ಆ ಮೋಕ್ಷದಲ್ಲಿ ಕೂಡ ನಮಗೆ ಕರ್ಮ ಮಾಡಬೇಕಾದ ಒಂದು ಅವಶ್ಯಕತೆ ಇದೆ. ಅಂದ್ರೆ ಆ ಕರ್ಮದಿಂದ ಮೋಕ್ಷದಲ್ಲಿ ಫಲ ಇಲ್ಲದೇ ಇದ್ರೂ ಕೂಡ ಮೋಕ್ಷದಲ್ಲಿ ಕೂಡ ಎಲ್ಲರೂ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಈ ಮೋಕ್ಷ ಇಲ್ಲದೆ ಈ ಅಮುಕ್ತ ದಶೆಯಲ್ಲಿ ನಾವು ಮಾಡುವ ಕರ್ಮಗಳು ನಮಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅನುಕೂಲವಾಗುತ್ತೆ. ಅಂತಹ ಕರ್ಮಗಳನ್ನು ನಾವು ಮಾಡಲೇಬೇಕು, ಆದರೆ ಅದು ಸರಿಯಾದ ಒಂದು ಪರಮಾತ್ಮನ ತಿಳುವಳಿಕೆಯಿಂದ ಮಾಡಬೇಕು ಅನ್ನುವುದೇ ಇಲ್ಲಿ ಮುಖ್ಯಾಂಶ. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಪರಮಾತ್ಮನ ಸಂಬಂಧವಾದ ಈ ಎಲ್ಲ ಸತ್ಕರ್ಮಗಳನ್ನು ಸರಿಯಾದ ಅನುಸಂಧಾನದಿಂದ ನಾವು ಮಾಡಬೇಕು. ಅವೇ ಆವಾಗಲೇ ಅವು ಸಾರ್ಥಕವಾಗತ್ತೆ, ಇಲ್ಲದೆ ಅವೆಲ್ಲವೂ ಕೂಡ ವ್ಯರ್ಥವಾಗತ್ತೆ. ಅಂದ್ರೆ ವೃಥಾ ದೇಹ ಪ್ರಯಾಸ ಮಾಡಿದರೆ ಲಾಭ ಇಲ್ಲ. ನಾವು ದೇಹ ಪ್ರಯಾಸ ಮಾಡಲೇಬೇಕು, ಆದರೆ ಅದನ್ನು ಸರಿಯಾದ ಅನುಸಂಧಾನದಿಂದ ಮಾಡಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನು ಕೇಳಿದರೇನು, ನೋಡಿದರೇನು, ಓದಿದರೇನು, ಪೇಳಿದರೇನು, ಪಾಡಿದರೇನು, ಮಾಡಿದರೇನು, ದಿನದಿನದಿ ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅದೇ ಪಂಥದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬುದ್ಧಿ ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ವಿನಯಪೂರ್ವಕವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಅದೇನಂತ ನೋಡೋಣ. ಬುದ್ಧಿ ವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ, ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ, ಮಧ್ವ ವಲ್ಲಭ ತಾನೆ ಹೃದಯದೊಳು ಇದ್ದು ನುಡಿದಂದದಲ್ಲಿ ನುಡಿದೆನೂ ಅಬದ್ಧಗಳ ನೋಡದಲೇ ಕಿವಿ ಕೊಟ್ಟು ಆಲಿಪುದು ಬುಧರು ಅಂತೇಳಿ ಇದನ್ನು ಒಂದು ವಿನ್ನಪ ಮಾಡಿಕೊಳ್ತಾ ಇದ್ದಾರೆ ಜಗನ್ನಾಥ ದಾಸರು. ಒಂದು ವಿನ್ನಪ ಮಾಡಿಕೊಳ್ತಾ ಇದ್ದಾರೆ, ಅವರ ವಿನಯಕ್ಕೆ ಇದು ಒಂದು ನಿದರ್ಶನ. ಅವರು ಹೇಳ್ತಾ ಇದ್ದಾರೆ ತಮ್ಮ ಈ ಹರಿಕಥಾಮೃತ ಸಾರ ಕಾವ್ಯ ಎಂಥದ್ದು ಅಂದ್ರೆ ಹೇಳ್ತಾ ಇದ್ದಾರೆ, ಬುದ್ಧಿ ವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯವು ಇದು ಅಲ್ಲ ಅಂದ್ರೆ. ಹಾಗಂದ್ರೆ ನಾವು ಅವರು ವಿನಯದಿಂದ ಹೇಳ್ತಾ ಇದ್ದಾರೆ ಹೊರತು ಇದು ನಿಜವಾಗಿ ಒಂದು ಶುದ್ಧ ಕಾವ್ಯವಲ್ಲ ಅಂತ ನಾವು ತಿಳ್ಕೋಬಾರದು. ಅತ್ಯಂತ ವಿನಯದಿಂದ ಜಗನ್ನಾಥ ದಾಸರು ಹೇಳ್ತಾ ಇದ್ದಾರೆ ಬುದ್ಧಿ ವಿದ್ಯಾ ಬಲ ಇದಿಟ್ಟುಕೊಂಡು ಅಂದ್ರೆ ನಾನೇ ಈ ಕಾವ್ಯ ಬರೆಯೋದಕ್ಕೆ ನನ್ನ ಸ್ವಬುದ್ಧಿಯಿಂದ ಬರಿತಾ ಇದ್ದೀನಿ, ನನಗೆ ಬಹಳ ಬುದ್ಧಿ ಇದೆ, ನಾನು ಬಹಳ ಬುದ್ಧಿಮಂತ ಅಂತೇಳಿ ನಾನು ಈ ಹರಿದಾಸ ಹರಿಕಥಾಮೃತಸಾರ ಅನ್ನುವ ಈ ಕಾವ್ಯವನ್ನು ನಾನು ಬರಿತಾ ಇದ್ದೀನಿ ಅನ್ನುವ ಒಂದು ಅಹಂಕಾರ ನಾನು ಬರ್ತಾ ಇಲ್ಲ. ವಿದ್ಯಾ ಬಲದಿಂದ ಅಂದ್ರೆ ನನಗೆ ಎಷ್ಟೋ ಪಾಂಡಿತ್ಯ ಇದೆ, ನನ್ನ ಪಾಂಡಿತ್ಯ ಬಲದಿಂದ ನಾನು ಬರಿತಾ ಇದ್ದೀನಿ ಅಂತ. ಹಾಗಲ್ಲ, ಅಷ್ಟೇ ಅಲ್ಲದೆ ಹೇಳಿದ ಶುದ್ಧ ಕಾವ್ಯವೂ ಇದಲ್ಲ. ಶುದ್ಧ ಅಂದ್ರೆ ನಿರ್ಮಲನಾದ ಪರಮಾತ್ಮನ ಮಹಾತ್ಮ್ಯವನ್ನು ಹೇಳುವಂತಹ ಗ್ರಂಥ ಈ ಕಾವ್ಯವೂ ಇದು ಅಲ್ಲ, ಅಂತಹ ಕಾವ್ಯ ಅಲ್ಲ ಇದು. ಈ ಹರಿಕಥಾಮೃತಸಾರ ಅನ್ನೋದು ಒಂದು ಸಿಂಪಲ್ ಆಗಿ ನಾನು ಮಾಡಿದ್ದು, ನನ್ನ ಕೈಲಾದಷ್ಟೇನು ಮಾಡಿದ್ದೀನಿ. ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ, ನನಗೆ ತತ್ವ ಸುಪದ್ಧತಿಗಳನ್ನು, ತತ್ವ ಅಂದ್ರೆ ಏನು, ಪರಮಾತ್ಮನ ಬಗ್ಗೆ ಇರುವಂತಹ ಭಗವತ್ ಸಂಬಂಧವಾದ ತತ್ವಗಳು, ತತ್ವ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಬೇಕಾದ ವಿಷಯಗಳು ಯಾವುದಿದೋ ಆ ತತ್ವವನ್ನು, ಆ ಸುಪದ್ಧತಿಗಳನ್ನು, ಸು ಅಂದ್ರೆ ಶೋಭನವಾದ ಶುಭಕರವಾದ ಪದ್ಧತಿಗಳನ್ನು, ಹೇಗೆ ಹೇಗೆ ಯಾವುದು ಮಾಡಬೇಕು ನಿಯಮಾದಿಗಳನ್ನು, ಅವೆಲ್ಲನ್ನೂ ಕೂಡ ನಾನು ತಿಳಿದ ಮಾನವನಲ್ಲ ಅಂತ, ನಾನು ತಿಳ್ಕೊಂಡ ಮಾನವನಲ್ಲ ಬುಧರಿಂದ, ಜ್ಞಾನಿಗಳಿಂದ ಅವೆಲ್ಲ ನಾನು ತಿಳ್ಕೊಂಡಿಲ್ಲ, ನನಗೆ ಈ ಶುದ್ಧವಾದ ಒಂದು ಕಾವ್ಯ ಬರೆಯುವಂತಹ ಒಂದು ಶಕ್ತಿ ಇಲ್ಲ, ನಾನು ಬಹಳ ಒಂದು ಅಲ್ಪನಾದ ಮಾನವ ಅಂತೇಳಿ ಜಗನ್ನಾಥದಾಸ ತಮಗೆ ತಾಮೇ ಹೇಳ್ಕೊಳ್ತಾ ಇದ್ದಾರೆ. ಆದರೆ ತಾವು ಮಾಡಿದ ಈ ಕಾವ್ಯಕ್ಕೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಅದಕ್ಕನ್ನು ವಿನಯವಾಗಿ ಹೇಳ್ಕೊಳ್ತಾ ಇದ್ದಾರೆ, ಮಧ್ವ ವಲ್ಲಭ ತಾನೇ ಹೃದಯದೊಳು ಇದ್ದು, ಮಧ್ವಾಚಾರ್ಯರ ಪತಿಯಾದಂತಹ ಪರಮಾತ್ಮ ಮಧ್ವವಲ್ಲಭ, ಮಧ್ವಾಚಾರ್ಯರ ವಲ್ಲಭ ಅಂದ್ರೆ ಮಧ್ವಾಚಾರ್ಯರಿಗೆ ಗುರು ಅಂತರ್ಗತನಾದ, ಅಂದ್ರೆ ಮಧ್ವಾಚಾರ್ಯರ ಅಂತರ್ಗತನಾದಂತಹ ವೇದವ್ಯಾಸರು ಯಾರಿದ್ದಾರೋ ಮಧ್ವವಲ್ಲಭ ಅಂತ, ಮಧ್ವವಲ್ಲಭ ಅಂದ್ರೆ ವೇದವ್ಯಾಸ ದೇವರು, ಮಧ್ವಾಚಾರ್ಯರ ಹೃದಯ ಕಮಲದಲ್ಲಿ ನೆಲೆಸಿರುವಂತಹ ಮಧ್ವಾಂತರ್ಗತರಾದಂತಹ ಶ್ರೀ ವೇದವ್ಯಾಸ ದೇವರನ್ನು ಹೇಳ್ತಾ ಇದ್ರೆ, ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ಆ ವೇದವ್ಯಾಸ ದೇವರೇ ಬಂದು ನನಗೆ ಪ್ರೇರಣೆ ಕೊಟ್ಟು ನನ್ನ ಹೃದಯದೊಳಗೆ ನಿವಾಸ ಮಾಡಿ ನನ್ನಿಂದ ಈ ಕಾವ್ಯವನ್ನು ನುಡಿಸಿದ್ದಾರೆ. ಸೊ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದೆನು ಆ ಪರಮಾತ್ಮ ನುಡಿಸ್ತಾ ಇದ್ದಾನೆ ಅಂತೇಳಿ ನಾನೇನು ಹೇಳ್ತಾ ಇದ್ದೀನಿ ನಾಲ್ಕು ಮಾತುಗಳನ್ನು. ಸೊ ಇದು ಅಬದ್ಧಗಳ ನೋಡದಲೇ, ಇದರಲ್ಲಿ ಯಾವುದಾದ್ರೂ ಅಬದ್ಧಗಳಂದ್ರೆ ತಪ್ಪುಗಳು, ಸಮಥಿಂಗ್ ದಟ್ ಇಸ್ ನಾಟ್ ಟ್ರೂ, ಇದರಲ್ಲಿ ಅಬದ್ಧಗಳು ಯಾವುದಾದ್ರೂ ಅಂದ್ರೆ ಸರಿಯಾಗಿ ಇಲ್ಲದೆ ಇರುವಂತಹ ತಪ್ಪು ವಿಷಯಗಳು ಯಾವುದಾದರೂ ಇದ್ದರೆ ಆ ತಪ್ಪುಗಳನ್ನು ನೋಡಿದರೆ ಅದನ್ನು ನೀವು ಗಣಿಸದೆ ಲೆಕ್ಕ ಮಾಡದೆ ಕಿವಿ ಕೊಟ್ಟು ಆಳಿಪುದು ಬುಧರು. ಬುಧರು ಜ್ಞಾನಿಗಳಾದವರು, ಸತ್ಪುರುಷರು, ಸಜ್ಜನರೆಲ್ಲ ಕೂಡ ಏನು ಮಾಡಬೇಕಂದ್ರೆ ಇದನ್ನು ಕಿವಿ ಕೊಟ್ಟು ಆಳಿಪುದು. ಇದನ್ನು ತಾವು ಒಂದು ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಮನಸ್ಸಿಟ್ಟು ಇದನ್ನು ಬಹಳ ಶ್ರದ್ಧೆಯಿಂದ ಕೇಳಬೇಕು ಅಂಥೇಳಿ ಒಂದು ವಿನಯವನ್ನು, ವಿನಯದಿಂದ ಒಂದು ಭಿನ್ನಹವನ್ನು ಮಾಡ್ತಾ ಇದ್ದಾರೆ ಜಗನ್ನಾಥ ದಾಸರು. ಇದಕ್ಕೆ ಮಾಡಿದಾಗ ನಮಗೆ ಒಂದು ಕಡೆ ಸುಮಧು ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತೆ, ಸಂಕ್ಷಿಪ್ನು ವಾಕ್ಯೇ ಮೈ ಮಂದ ಬುದ್ಧೌ ಸಂತೋ ಗುಣಾಢ್ಯಾ ಕರುಣಾಂ ಕ್ರಿಯಾಸುಹು ಅಂತೇಳಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ಒಂದು ನಾನು ಈ ವಾಕ್ಯಗಳನ್ನು ಸಂಕ್ಷೇಪವಾಗಿ ಒಂದು ಮಂದಬುದ್ಧಿಯಾದ ನಾನು ಹೇಳ್ತಾ ಇದ್ದೀನಿ, ಆದರೆ ವಾಯುದೇವರ ಪರವಾದ ಸಂಬಂಧವಾದ ವಿಷಯಗಳು, ಪರಮಾತ್ಮ ಸಂಬಂಧವಾದ ವಿಷಯಗಳು ಕೂಡ ಆದ ಕಾರಣದಿಂದ ಸತ್ಪುರುಷರು, ಗುಣಾಢ್ಯರಾದವರು ಕರುಣಾದಿಂದ ಇದನ್ನೆಲ್ಲ ಸ್ವೀಕಾರ ಮಾಡೋದು ಅಂಥೇಳಿ ಅವರು ವಿನಯದಿಂದ ತಾವು ಹೇಳ್ಕೊಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಅದೇ ವಿಧವಾಗಿ ಇಲ್ಲಿ ಜಗನ್ನಾಥ ದಾಸರು ಅತ್ಯಂತ ವಿನಯದಿಂದ ತಾವು ಮಾಡಿದ ಈ ಕಾವ್ಯದಲ್ಲಿರುವ ಆ ಪರಮಾತ್ಮನ ವಿಷಯಗಳು ವೇದವ್ಯಾಸ ದೇವರೇ ಮನಸ್ಸಲ್ಲಿ ಬಂದು ನಿಂತು ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಸೊ ಇದನ್ನು ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು ಅಂಥೇಳಿ ಭಿನ್ನ ಮಾಡಿಕೊಂಡಿದ್ದಾರೆ. ಇದು 18ನೇ ಪದ್ಯ. ಅದನ್ನು ಮತ್ತೆ ನೋಡ್ಬಿಟ್ಟು, ಬುದ್ಧಿವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ, ತತ್ವ ಸುಬದ್ಧತೆಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ, ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದೆನು ಅಬದ್ಧಗಳ ನೋಡದಲೇ ಕಿವಿ ಕೊಟ್ಟಾಳಿಪುದು ಬುಧರು ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಈ ಹರಿಕಥಾಮೃತ ಸಾರ ಗ್ರಂಥದ ಯಾರಿಗೆ ಹಿಡಿಯತ್ತೆ, ಯಾರಿಗೆ ಹೇಗೆ ಹೋಗುತ್ತೆ, ಯಾರಿದನ್ನು ಸ್ವೀಕಾರ ಮಾಡ್ತಾರೆ, ಯಾರಿದನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗಬ್ಬಿನೊಳಗಿಹ ರಸ ವಿದಂತನಿ ಗಬ್ಬು ಬಲ್ಲದೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿ ಸುಚರಿತಾಮೃತವು ಲಭ್ಯವಾಗದು ಹರಿ ಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸವುಂಡುಬ್ಬಿ ಕೊಬ್ಬಿ ಸುಖಾಬ್ಧಿಯೊಳಗ ಆಡುವವಗೆ ಅಲ್ಲದಲೇ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಬ್ಬು ಅಂದ್ರೆ ಶುಗರ್ ಕೇನ್ ಅಂತೀವಲ್ಲ, ಆ ಕಬ್ಬು ಹೊರಗಿನ ಸರ್ಫೇಸ್ ಹಾರ್ಡ್ ಆಗಿರುತ್ತೆ, ಒಳಗೆ ಸ್ವೀಟ್ ರಸ ಇರುತ್ತೆ. ಸೊ ಈ ಕಬ್ಬಿನ ಒಳಗಿರುವಂತಹ ರಸ, ಆ ಕಬ್ಬಿನ ರಸ ಬರಬೇಕಂದ್ರೆ ಆ ಸ್ವೀಟ್ನೆಸ್, ಅದರ ಮಾಧುರ್ಯ ಗೊತ್ತಾಗಬೇಕಂದ್ರೆ, ಸೀತನ ಗೊತ್ತಾಗಬೇಕಂದ್ರೆ ಒಳ್ಳೆ ಹಳ್ಳಿರಬೇಕು. ಸೊ ಹಳ್ಳಿದ್ದವನಿಗೆ ಅದನ್ನು ತಾನು ಚೆನ್ನಾಗಿ ಕಚ್ಚಿ ಅದನ್ನು ಅದರ ಒಳಗಿರುವ ರಸವನ್ನು ಆಸ್ವಾದನೆ ಮಾಡ್ತಾನೆ, ತಾನು ಅದನ್ನು ಎಂಜಾಯ್ ಮಾಡ್ತಾನೆ. ಸೊ ಆ ಕಬ್ಬಿನ ಒಳಗಿರುವಂತಹ ರಸ ವಿದಂತನಿಗೆ ಅಬ್ಬುಬಲ್ಲದೆ, ಸೊ ಅಂದ್ರೆ ಈ ಕಬ್ಬಿನ ಒಳಗಿರುವಂತಹ ಸಿಹಿ ರಸ ವಿದಂತ, ದಂತ ಅಂದ್ರೆ ಹಲ್ಲು ಇರುವವನು, ವಿದಂತ ಅಂದ್ರೆ ಹಲ್ಲು ಇಲ್ಲದೆ ಇರುವವನು, ವಿದಂತನಿಗೆ ಅಬ್ಬುಬಲ್ಲದೆ. ಕ್ಯಾನ್ ಎ ಪರ್ಸನ್ ವಿಥೌಟ್ ಟೀತ್ ಕ್ಯಾನ್ ಹಿ ಎಂಜಾಯ್ ದ ಜ್ಯೂಸ್ ದಟ್ ಈಸ್ ಇನ್ ಸೈಡ್ ದಿ ಶುಗರ್ ಕೇನ್? ಅಂದ್ರೆ ಹಲ್ಲಿಲ್ಲದೇವನು ಅದು ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನೋ ಕತ್ತಿಯಿಂದ ಹಾಕಿ ಮಾಡಬಹುದಲ್ಲ ರೀ, ಅದನ್ನ ಜ್ಯೂಸ್ ನಲ್ಲಿ ಹಾಕ್ಬೋದಲ್ವ ಅಂತ, ಹಾಗಲ್ಲ. ಇದನ್ನು ನಾವು ಸ್ಥೂಲಾರ್ಥವಾಗಿ ಹಾಗೆ ತಗೋಬೇಕು. ಅಂದ್ರೆ ಇಲ್ಲಿ ಹೇಗಾದ್ರೆ ಕಬ್ಬಿನ ಒಳಗಿರುವಂತಹ ರಸವನ್ನು ಹಲ್ಲಿಲ್ಲದೆ ಇರುವವನು ತಾನು ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲವೋ, ಅದೇ ವಿಧವಾಗಿ ಈ ಕಬ್ಬಿನ ಅಂತೆ ಇರುವಂತಹ ಈ ಹರಿಕಥಾಮೃತ ಸಾರ ಕಬ್ಬಿನಂತೆ ಇರದೆ ಅದರ ಒಳಗೆ ಬಹಳ ಸುಂದರವಾದ ರಸ ಇದೆ, ಆ ರಸವನ್ನು ಹಲ್ಲಿಲ್ಲದೆ ಇರುವವನು ಎಂಜಾಯ್ ಮಾಡಲಿ. ಏನು ಇಲ್ಲಿ ಹಲ್ಲು? ಅದಕ್ಕೆ ಬೇಕಾದ ಹಲ್ಲೇನೆಂದರೆ ನಮಗೆ ವಿನಯ ಅನ್ನೋದೊಂದು ಹಲ್ಲು. ಆ ವಿನಯ ಅನ್ನುವ ಹಲ್ಲಿದ್ದರೆ ಇಲ್ಲ, ಪರಮಾತ್ಮನ ಮೇಲೆ ಭಕ್ತಿ ಅನ್ನುವ ಹಲ್ಲು, ಪರಮಾತ್ಮನ ಮೇಲೆ ಸರಿಯಾದ ತಿಳುವಳಿಕೆ ಅನ್ನುವ ಒಂದು ಹಲ್ಲು, ಪರಮಾತ್ಮನನ್ನು ತಿಳ್ಕೋಬೇಕನ್ನುವ ಇಚ್ಛೆ ಅದು ಒಂದು ಹಲ್ಲು. ಇವೆಲ್ಲ ಇದ್ದವನಿಗೆ ಅದು ಎಂಜಾಯ್ ಮಾಡ್ತಾನೆ. ಆ ಹಲ್ಲು ಇಲ್ಲದೆ ಇರೋಣ ಅಂದ್ರೆ ಏನೋ ಹಾಸ್ಯ ಮಳೆಯ ಏನೋ ಬರೆದಿದ್ದಾರೆ ಹರಿಕಥಾಮೃತಸಾರ, ಅದು ಯಾಕೆ ನಾವು ಓದ್ಬೇಕಂತ ಹೇಳಿ ಯಾರಾದರೂ ಅದು ತಿರಸ್ಕಾರ ಮಾಡಿದ್ರೆ ಅವರು ಹಲ್ಲಿಲ್ಲದೆ ಇರುವವರಿದ್ದಂತೆ ಆಗುತ್ತೆ. ಅದೇ ಅಂತೆ ಕಬ್ಬಿನ ಒಳಗೆ ಇರುವಂತಹ ರಸವನ್ನು ಹಲ್ಲು ಇಲ್ಲದೆ ಇರುವವನಿಗೆ ಅದು ಏನು ಹತ್ತೋದಿಲ್ಲ, ಹಿ ಕ್ಯಾಂಟ್ ಎಂಜಾಯ್ ಇಟ್. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿ ಸುಚರಿತಾಮೃತವು ಲಭ್ಯವಾಗದು. ಭಾಗ್ಯ ಯೌವನ ಮಬ್ಬಿನಲ್ಲಿ, ಭಾಗ್ಯ ಅಂದ್ರೆ ಏನು? ಸಂಪತ್ತು. ಐ ಆಮ್ ರಿಚ್, ಐ ಆಮ್ ವೆರಿ ರಿಚ್ ಅನ್ನುವ ಒಂದು ಅಹಂಕಾರ. ಬೇಕಾದಷ್ಟು ದುಡ್ಡಿದ್ರೆ ನಮ್ಗೆ ಯಾಕೆ ಹರಿಕಥಾನುಸಾರ, ನಮಗೆ ದುಡ್ಡಿದೆ, ವಿ ಕ್ಯಾನ್ ಎಂಜಾಯ್ ಲೈಫ್ ನೈಸ್ಲಿ, ನಮಗೆ ಬೇಕಾಗಿಲ್ಲ ಹರಿಕಥಾನುಸಾರ ಅನ್ನೋದು ಅದು ದುರದೃಷ್ಟವಶಾತ್ ಇರುವಂತಹ ಒಂದು ಚಿಂತನೆ. ಯೌವನ ನಮಗೆ ಬೇಕಾದಷ್ಟು ಯೌವನ, ವಿ ಆರ್ ಯಂಗ್ ಅಂಡ್ ವಿ ಆರ್ ರಿಚ್, ಯಂಗ್ ಅಂಡ್ ರಿಚ್, ಸೊ ವಿಲ್ ಎಂಜಾಯ್ ಲೈಫ್, ನಮಗೆ ಯಾಕೆ ರೀ ಹರಿಕಥಾನುಸಾರ ಇವೆಲ್ಲ ನಮಗೆ ಬೇಕಾಗಿಲ್ಲ ಅನ್ನುವ ಒಂದು ಮಬ್ಬಿನಲ್ಲಿ. ಮಬ್ಬು ಅಂದ್ರೆ ಏನು? ಕ್ಲೌಡೆಡ್ ಮೈಂಡ್. ಕ್ಲೌಡೆಡ್ ಮೈಂಡ್ ನಲ್ಲಿ ಇದ್ದು ಅವ್ರಿಗೆ ಅಂಧಕಾರದಲ್ಲಿ ಇದ್ದಾರೆ. ಅಂದ್ರೆ ಭಾಗ್ಯ ಸಂಪತ್ತಿನ ಅಂಧಕಾರ ಏನು, ಸಂಪತ್ತಿನ ಅಂಧಕಾರ ಒಂದು, ಯೌವನದ ಅಂಧಕಾರ, ಯೌವನ ಅಂಧಕಾರ, ಅದೇ ವಿಧವಾಗಿ ಐಶ್ವರ್ಯ ಅಂಧಕಾರ. ಈ ಎರಡು ಅಂಧಕಾರದಲ್ಲಿ ಇದ್ದವರಿಗೆ ಮೈ ಮರೆದವರಿಗೆ ಅವರು ತಮ್ಮ ಮೈಯನ್ನು ಮರೆತಿದ್ದಾರೆ, ಅಂದ್ರೆ ತಮ್ಮ ಸ್ಥಿತಿಯನ್ನು ಮರೆತಿದ್ದಾರೆ. ಯಾಕಂದ್ರೆ ಆ ಭಾಗ್ಯ ಯಾವಾಗಲೂ ಇರುವಂತಹದ್ದಲ್ಲ, ಆ ಯೌವನ ಯಾವಾಗಲೂ ಇರುವಂತಹದ್ದಲ್ಲ, ಇಸ್ ಓನ್ಲಿ ಎ ಟೆಂಪರರಿ ಥಿಂಗ್. ಅವರು ಎಲ್ಲರೂ ಕೂಡ ಅವರವರ ಜೀವನ ಕಾಲ ಮುಗಿದ ಮೇಲೆ ಈ ಭೂಮಿಯನ್ನು ಬಿಟ್ಟು ಹೋಗಬೇಕು. ಹಾಗಿರುವ ಅವರು ತಾವು ಯಾವಾಗಲೋ ಏನೋ ಮಾಡ್ತೀವಿ ಅಂತ ಹೇಳಿ, ಮುದುಕರಾದ ಮೇಲೆ ಮಾಡ್ತೀವಿ ಅಂತ ಹೇಳಿ ಈ ವಿಧವಾದ ಭಾವನೆಯಿಂದ ಬಿಟ್ಟು ಬಿಡ್ತಾರೆ. ಸೊ ಆ ವಿಧವಾಗಿರಬಾರದು ಅಂತ ಹೇಳಿ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿ ಸುಚರಿತಾಮೃತವು ಲಭ್ಯವಾಗದು. ಹರಿ ಸುಚರಿತ ಅಮೃತವು ಪರಮಾತ್ಮನ ಹರಿ, ನಮ್ಮ ಮಾಡಿದಂತಹ ಪಾಪಗಳನ್ನು ಹರಿಸುವವನವನು ಹರಿ. ನಾವು ಮಾಡುವಂತಹ ಯಾವ ಯಾವ ಕಾನಾದಿ ಕರ್ಮಗಳಲ್ಲಿರುವಂತಹ ಆ ಬಂಧನವನ್ನು ಹರಿಸುವವನು ಹರಿ, ನಮಗೆ ಮೋಕ್ಷವನ್ನು ಕೊಡುವವನು ಹರಿ. ಅಂತಹ ಆ ಹರಿಯ ಸುಶೋಭನವಾದ ಚರಿತಾಮೃತವು, ಅವನ ಚರಿತ್ರೆ, ಅವನ ಗೀತಗಾನಗಳು, ಅವನ ಒಂದು ಜೀವನದ ಪರಮಾತ್ಮ ಮಾಡುವ ಅವತಾರದ ವಿಷಯಗಳು ವಿಶೇಷಗಳು ಅವೆಲ್ಲ ಕೂಡ ಅಮೃತದಂತೆ ಇದೆ. ಅವು ಈ ಭಾಗ್ಯ ಯೌವನದಲ್ಲಿ ಮಬ್ಬಿನಲ್ಲಿ ಮೈಮರೆದ ಅವನಿಗೆ ಲಭ್ಯವಾಗದು, ಸಿಗೋದಿಲ್ಲ ಅವನಿಗೆ. ಯಾಕೆಂದ್ರೆ ಹರಿ ಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಶುಭಾಬ್ದಿಯೊಳಗ ಆಡುವ ಅವಗಲ್ಲದೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಸಿಗೋದಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಸಿಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಹೇಳಿದ್ದಾರೆ ಕಬ್ಬಿನ ಒಳಗಿನಂತಹ ರಸ ವಿದಂತನಿಗೆ ಅಬುಬಲ್ಲದೆ ಹಲ್ಲಿಲ್ಲದೆ ಅವನಿಗೆ ಸಿಗೋದಿಲ್ಲ. ಭಾಗ್ಯವನ ಮದಾಂಧಕಾರನಾದವನಿಗೆ ಆ ಹರಿ ಚರಿತಾಮೃತ ಸಿಗೋದಿಲ್ಲ, ಲಭ್ಯವಾಗೋದಿಲ್ಲ. ಮತ್ತೆ ಯಾರಿಗೆ ಸಿಗತ್ತೆ ಅಂದ್ರೆ ಹರಿ ಪದ ಅಬ್ಜದಿ ಹಬ್ಬಿದ ಹರಿ ಆ ಪರಮಾತ್ಮನ ಪದ ಅಬ್ಜ ಪಾದ ಕಮಲದಲ್ಲಿ ಹಬ್ಬಿದ ಅತಿ ಸದ್ಭಕ್ತಿ ರಥ. ಹಬ್ಬೋದಂದ್ರೆ ಏನು? ವ್ಯಾಪ್ತಿವಾಗಿರುವ ಹಬ್ಬ ಇರೋದಂದ್ರೆ ಸಮಥಿಂಗ್ ದಟ್ ಸ್ಪ್ರೆಡ್ಸ್ ಪರ್ವೇಡ್ಸ್ ಅಂತ. ಅಂದ್ರೆ ಪರಮಾತ್ಮನ ಪಾದ ಕಮಲದಲ್ಲಿ ತಮ್ಮ ಮನಸ್ಸನ್ನು ಹರಿಸಿದ್ದಾರೆ, ಹಬ್ಬಿಸಿದ್ದಾರೆ ಅಂತ. ದಟ್ ಮೀನ್ಸ್ ದೇ ಜಸ್ಟ್ ವ್ಯಾಪಿಸುವಂತ ಮಾಡಿದ್ದಾರೆ ಅಂತ ಹೇಳಿ. ಸೊ ಹರಿಪದಾಬ್ಜದಿ ಹಬ್ಬಿದಂತಹ ಅತಿ ಸದ್ಭಕ್ತಿ ರಸ, ಆ ತಮ್ಮ ಸದ್ಭಕ್ತಿ ರಸ ಅನ್ನುವುದು ಪರಮಾತ್ಮನ ಪಾದ ಕಮಲದಲ್ಲಿ ಆ ತುಂಬಿರುವಂತೆ ವ್ಯಾಪ್ತಿವಾಗುವಂತೆ, ಅಂದ್ರೆ ಸ್ಪ್ರೆಡಿಂಗ್ ದಿ ಪರಮಾತ್ಮ ಸ್ವಿಲ್ ಅಂದ್ರೆ ಅರ್ಥ ಏನು, ನಮ್ಮ ಆ ಸದ್ಭಕ್ತಿ ರಸ ಪರಮಾತ್ಮನ ಪಾದಗಳಲ್ಲಿ ಹರಿಬೇಕು. ಇಟ್ ಹ್ಯಾಸ್ ಟು ಜಸ್ಟ್ ವಿ ಹ್ಯಾವ್ ಟು ಪುಟ್ ಆಲ್ ಅವರ್ಸ್ ಭಕ್ತಿ ರಸ ಆನ್ ಟು ದ ಫೀಟ್ ಆಫ್ ದ ಲಾರ್ಡ್. ಸೊ ಹರಿ ಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ, ಅದನ್ನು ಆ ಸದ್ಭಕ್ತಿ ರಸವನ್ನು ಉಂಡು ಉಬ್ಬಿ ಕೊಬ್ಬಿ, ಆ ಭಕ್ತನಾದವನು ಏನು ಮಾಡಬೇಕಂದ್ರೆ ಆ ಸದ್ಭಕ್ತಿ ರಸವನ್ನು ಅಲ್ಲಿ ಹರಿಸುವಂತಹ ಹಬ್ಬಿರುವಂತಹ ಆ ಸದ್ಭಕ್ತಿ ರಸವನ್ನು ಉಂಡಬೇಕು. ಅಂದ್ರೆ ಹೀ ಜಸ್ಟ್ ಹ್ಯಾಸ್ ಟು ಸ್ವಾಲೋ ದಟ್ ರಸ, ಸದ್ಭಕ್ತಿ ರಸವನ್ನು ಸ್ವೀಕಾರ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ಉಬ್ಬಿ ಅವನು ಉಬ್ಬೋದಂದ್ರೆ ಉಪಸಯವಾಗೋದು ಆ ಸದ್ಭಕ್ತಿ ರಸ. ನಮಗೆ ನಾವೆನ್ನುವ ಫುಡ್ ಹೇಗೆ ರಕ್ತದಂತೆ ಸ್ಪ್ರೆಡ್ ಆಗಿ ಗೋಸ್ ಅಂಡ್ ಉಪಸಯವಾಗಿ ರಕ್ತ ಶಕ್ತಿ ಇತ್ಯಾದಿಗಳನ್ನು ಕೊಡುತ್ತೋ ಅದೇ ವಿಧವಾಗಿ ಈ ಸದ್ಭಕ್ತಿ ರಸ ನಮ್ಮ ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್ಗೆ ಬೇಕಾದ ಸ್ಟ್ರೆಂಗ್ತ್ ಅನ್ನು ಕೊಡುತ್ತೆ. ಸೊ ಈ ಸದ್ಭಕ್ತಿ ರಸವನ್ನು ನಾವು ಉಂಡು ಸ್ವೀಕಾರ ಮಾಡಿದ್ರೆ ನಮ್ಮ ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್ಗೆ ನಾವು ಉಣಬೇಕು. ಉಂಡು ಉಬ್ಬಿ, ಉಬ್ಬಿಯೋದಂದ್ರೆ ಏನು, ಆನಂದದಿಂದ ಉಬ್ಬುತ್ತೀವಿ ಆ ಪರಮಾತ್ಮ ರಸವನ್ನು ಪಾನ ಮಾಡಿದಾಗ ಅದರಿಂದ ಉಪಚಯವಾದಂತಹ ಆ ಇದರಿಂದ ನಮಗೆ ವಿ ಬಿಕಮ್ ಉಬ್ಬುತ್ತೀವಿ, ವಿ ಜಸ್ಟ್ ಗೆಟ್ ಎಕ್ಸಾಲ್ಟೆಡ್ ಅಂತೀವಲ್ವಾ, ಅಂತಹ ಉಬ್ಬಿ ಕೊಬ್ಬಿ. ಕೊಬ್ಬಿ ಅಂದ್ರೆ ಇದು ಕೊಬ್ಬು ಅನ್ನುವುದು ಕೆಟ್ಟ ಅರ್ಥದಲ್ಲಿ ಉಪಯೋಗ ಮಾಡಿದಲ್ಲ, ಆ ಪರಮಾತ್ಮನ ರಸದ ಸ್ವೀಕಾರ ಮಾಡಿದಾಗ ನಮಗೆ ಕೊಬ್ಬೋದಂದ್ರೆ ಏನು, ಮೈ ಮರೆತು ವಿ ಜಸ್ಟ್ ಆನಂದದಿಂದ ವಿ ಜಸ್ಟ್ ಎಕ್ಸ್ಪ್ಯಾಂಡ್, ವಿ ಕೈಂಡ್ ಆಫ್ ಇನ್ಫ್ಲೇಟ್ ಆಗ್ತೀವಂತ ಆ ವಿಧವಾಗಿ ಕೊಬ್ಬೋದಂದ್ರೆ ಇದು ಹಳೆ ಕನ್ನಡ. ಹೊಸ ಕನ್ನಡದಲ್ಲಿ ಕೊಬ್ಬು ಅಂದ್ರೆ ಕೆಟ್ಟರ್ಥದ ಉಪಯೋಗ ಮಾಡ್ತೀವಿ, ಹಳೆ ಕನ್ನಡದಲ್ಲಿ ಕೊಬ್ಬು ಅಂದ್ರೆ ಕೊಬ್ಬಿದ್ದಾನೆ ಅವನಂತ ಹೇಳಿದ್ರೆ ಒಂದು ಒಳ್ಳೆ ಕಾರಣದಿಂದಲೂ ಕೂಡ ಕೊಬ್ಬಿರಬಹುದು. ಕೊಬ್ಬಿರೋದಂದ್ರೆ ಆ ಒಳ್ಳೆ ಕಾರಣದಿಂದ ಅವು ದೇ ಜಸ್ಟ್ ವಿಶೇಷವಾಗಿ ಎಕ್ಸ್ಪ್ಯಾಂಡೆಡ್ ಫೀಲಿಂಗ್ ಬರುತ್ತೆ ಮನಸ್ಸಿಗೆ. ಕೊಬ್ಬು ಅಂದ್ರೆ ಕೆಟ್ಟದಲ್ಲಿ ಮನಸ್ಸು ಎಕ್ಸ್ಪ್ಯಾಂಡ್ ಆದ್ರೆ ಅದು ಕೊಬ್ಬು ಆಗುತ್ತೆ, ಅದು ಕೆಟ್ಟ ಕೊಬ್ಬು ಆಗುತ್ತೆ. ಅದೇ ಒಳ್ಳೆ ಕಾರಣದಿಂದ ಮನಸ್ಸು ಎಕ್ಸ್ಪ್ಯಾಂಡ್ ಆದರೆ ಅದು ಒಳ್ಳೆ ಕೊಬ್ಬು ಆಗುತ್ತೆ. ಅಂದ್ರೆ ದಿಸ್ ಇಸ್ ಹಳೆ ಕನ್ನಡದಲ್ಲಿ ಅಲ್ಲಿ ಕೊಬ್ಬೋದಂದ್ರೆ ಮನಸ್ಸು ಬಹಳ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಹೇಳಿ. ಸೊ ಈ ವಿಧವಾಗಿ ಮನಸ್ಸನ್ನು ಕೊಬ್ಬುವಂತೆ ಮಾಡಿ ಉಪ್ಪೊಂಗುವಂತೆ ಮಾಡಿಬಿಟ್ಟು ಸುಖ ಅಬ್ಧಿಯೊಳಗೆ ಆಡುವವಗೆ, ಸುಖ ಅಬ್ಧಿ ಅಬ್ಧಿ ಅಂದ್ರೆ ಸಮುದ್ರ, ಸುಖ ಸಮುದ್ರದ ಒಳಗೆ ಆಡುವಂತಹ ಸದ್ಭಕ್ತನಿಗೆ ಅವೆಲ್ಲ ಸಿಗುತ್ತೆ. ಹೊರತು ಆ ಅಹಂಕಾರದಿಂದ ಕೂಡಿದವರಿಗೆ, ಭಾಗ್ಯವನ ಅಹಂಕಾರಿಗಳಿಗೆ ಆ ಹರಿಕಥಾಮೃತ ಸಾರದ ಆ ಒಂದು ರುಚಿ ಸಿಗೋದಿಲ್ಲ, ಆ ರಸ ಸಿಗೋದಿಲ್ಲ. ಇದರ ಒಳಗೆ ಈ ವಿಧವಾಗಿ ಸದ್ಭಕ್ತಿ ರಸವನ್ನು ಸ್ವೀಕಾರ ಮಾಡಿ ಪರಮಾತ್ಮನ ಮೇಲೆ ಮನಸ್ಸನ್ನು ಇಟ್ಟವನಿಗೆ ಆ ಹರಿಕಥಾಮೃತದ ರಸವೂ ಸಿಗತ್ತೆ, ಆ ಹರಿಕಥಾಮೃತ ಸುಚರಿತ ಅಮೃತವು ಅವನಿಗೆ ಸಿಗತ್ತೆ ಅಂತೇ ಹೇಳ್ತಾ ಇದ್ದಾರೆ. ಸೊ ಕಬ್ಬಿನೊಳಗಿಹ ರಸ ವಿದಂತನಿಗಬ್ಬು ಬಲ್ಲದೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿ ಸುಚರಿತಾಮೃತವು ಲಭ್ಯವಾಗದು. ಹರಿ ಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ಧಿಯೊಳಗ ಆಡುವವಗಳ್ಲದಲೇ ಅಂತ ಹೇಳಿದ್ದಾರೆ. ಅದು 19ನೇ ಪದ್ಯ. ಅದಾದ ಮೇಲೆ 20ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಮತ್ತು ಖಗ ವರಧ್ವಜನಂಗ್ರಿ ಭಕುತಿಯ ಬಗೆಯ ನರಿಯದ ಮಾನವರಿಗೆ ಇದು ಒಗಟನಂದದಿ ತೋರುತಿಪ್ಪದು ಎಲ್ಲ ಕಾಲದಲ್ಲಿ. ತ್ರಿಗುಣ ವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ವಿಜ್ಞಾನ ಸುಖವಿತ್ತವರೇ ರಕ್ಷಿಪುದು ಅಂತ ಹೇಳಿ. ಸೊ ಸುಖವಿತ್ತು ಅವರ ರಕ್ಷಿಪುದು. ಈ ಹರಿಕಥಾನುಸಾರ ಗ್ರಂಥ ಏನಾಗುತ್ತೆ ಅಂದ್ರೆ, ಖಗವರ ಧ್ವಜನ ಅಂಗ್ರಿ ಭಕುತಿಯ ಬಗೆಯ ನರಿಯದ ಮಾನವರಿಗೆ ಇದು ಒಗಟು. ಖಗವರ, ಖಗ ಅಂದ್ರೆ ಪಕ್ಷಿ, ಖೇ ಗಚ್ಚತಿ ಇತಿ ಖಗ ಅಂತೇಳಿ, ಆಕಾಶದಲ್ಲಿ ಪ್ರಯಾಣ ಮಾಡತಕ್ಕೋಸ್ಕರ ಪಕ್ಷಿಗೆ ಖಗ ಅಂತ ಕರಿತೀವಿ. ಖಗವರ ಅಂದ್ರೆ ಪಕ್ಷಿ ಶ್ರೇಷ್ಠ, ವರ ಅಂದ್ರೆ ಶ್ರೇಷ್ಠ, ಖಗವರ ಅಂದ್ರೆ ಪಕ್ಷಿ ಶ್ರೇಷ್ಠನಾದವನು ಗರುಡ. ಸೊ ಖಗವರನ ಧ್ವಜ ಗರುಡ ಧ್ವಜ, ಗರುಡ ಧ್ವಜ ಅಂದ್ರೆ ಧ್ವಜ ಪತಾಕದಿಂದ ವಿದ್ಯಮಾನ ಶ್ರೀಕೃಷ್ಣ ಪರಮಾತ್ಮ, ಪರಮಾತ್ಮ ಗರುಡ ಧ್ವಜ ಅಂದ್ರೆ ಗರುಡ ವಾಹನ ಗರುಡ ಧ್ವಜ ಎರಡು ಕೂಡ ಪರಮಾತ್ಮನಿಗೆ. ಸೊ ಖಗವರ ಧ್ವಜ ಅಂದ್ರೆ ಗರುಡ ಧ್ವಜನಾದ ಆ ಪರಮಾತ್ಮನ ಅಂಗ್ರಿ ಅಂದ್ರೆ ಪಾದಗಳ, ಅದರಲ್ಲಿ ಭಕುತಿಯ ಬಗೆಯ ನರಿಯದ ಅವನ ಪಾದಗಳಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅನ್ನುವ ವಿಧಾನವನ್ನು ತಿಳಿಯದೇ ಇರುವಂತಹ ಮಾನವರಿಗೆ, ಅಂತಹ ಮನುಷ್ಯರಿಗೆ ಒಗಟು ಒಗಟನಂದದಿ. ಒಗಟು ಅಂದ್ರೆ ಏನು, ರಿಡಲ್ ಪಜಲ್ ಅಂತೀವಿ. ಒಗಟು ನಾವು ಹರಿದಾಸರ ಪದಗಳಲ್ಲಿ ಕೂಡ ಒಗಟುಗಳು ಅಂತ ಕೇಳ್ತೀವಿ. ಒಗಟುಗಳು ಅಂದ್ರೆ ರಿಡಲ್ಸ್ ಇದ್ದಂಗೆ. ಸೊ ಅವರಿಗೆ ಇದೆಲ್ಲ ರಿಡಲ್ಸ್ ಇದ್ದಂಗೆ. ಯಾಕೆಂದ್ರೆ ಅವರಿಗೆ ಪರಮಾತ್ಮನೆಯಲ್ಲಿ ಹೇಗೆ ಭಕ್ತಿ ಮಾಡಬೇಕಂತ ತಿಳಿಯೋದಿಲ್ಲ. ಈ ಹರಿಕಥಾನುಸಾರ ಗ್ರಂಥ ಅವರಿಗೆ ಒಗಟಂತ ಕಾಣುತ್ತೆ. ಒಗಟನಂದದಿ ತೋರುತಿಪ್ಪದು, ಅದು ಒಂದು ಒಗಟಿದ್ದಂತೆ, ಒಂದು ರಿಡಿಲ್ ಇದ್ದಂತೆ ಅವರಿಗೆ ತೋರುತಿಪ್ಪದು ಕಾಣಿಸ್ತಾ ಇರುತ್ತೆ. ಯಾವಾಗ, ಎಲ್ಲ ಕಾಲದಲ್ಲಿ, ಆಲ್ವೇಸ್ ಆಲ್ವೇಸ್ ದೇ ಫೀಲ್ ದಟ್ ಹರಿಕಥಾನುಸಾರ ಇಸ್ ರಿಡಲ್. ಯಾಕೆಂದ್ರೆ ಅವರು ಪರಮಾತ್ಮನ ಪಾದಕಮಲದಲ್ಲಿ ಭಕ್ತಿಯನ್ನು ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ತ್ರಿಗುಣ ವರ್ಜಿತನ ಅಮಲ ಗುಣಗಳನ್ನು, ಆ ತ್ರಿಗುಣ ವರ್ಜಿತ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಗೆ ಒಳಗಾಗದೇ ಇರುವವನು, ಅದಕ್ಕಿಂತ ಮೀರಿ ನಿಂತವನು, ಅದರನ್ನೆಲ್ಲ ಕಂಟ್ರೋಲ್ ಮಾಡುವವನು ಅಂತಹ ಪರಮಾತ್ಮನು ತ್ರಿಗುಣ ವರ್ಜಿತನಾದ ಆ ಪರಮಾತ್ಮನ ಅಮಲ ಗುಣಗಳನ್ನು, ಶುದ್ಧವಾದ ದೋಷರಹಿತವಾದ ಗುಣಗಳನ್ನು ಪೊಗಳಿ ಅವನು ಯಾವಾಗಲೂ ಪೊಗಳುತ್ತಾ ಹಿಗ್ಗುವಂತಹ ಆನಂದದಿಂದ ಆನಂದ ಪರವಶನಾಗುವಂತಹ ಭಾಗವತರಿಗೆ, ಭಗವದ್ ಭಕ್ತರಿಗೆ ಮಿಗೆ ಭಕುತಿ, ಮಿಗೆ ಎಂದರೆ ಅತ್ಯಶಯವಾದ ಅತ್ಯಧಿಕವಾದ ಭಕ್ತಿ ವಿಜ್ಞಾನ ಸುಖವೂ ಇತ್ತು ಅವರ ರಕ್ಷಿಪುದು. ಅವೆಲ್ಲವನ್ನು ಕೊಟ್ಟು ರಕ್ಷಣೆ ಮಾಡುತ್ತೆ. ಏನು ರಕ್ಷಣೆ ಮಾಡುತ್ತೆ? ಈ ಹರಿಕಥಾನುಸಾರ ಗಂಧ, ಆ ಗ್ರಂಥದಲ್ಲಿರುವ ಆ ಭಕ್ತಿ ವಿಧಾನ, ಇವೆಲ್ಲವೂ ಕೂಡ ಆ ವಿಧವಾಗಿ ರಕ್ಷಣೆ ಮಾಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳಿದಂತಹದೇನೆಂದ್ರೆ, ಈ ಗ್ರಂಥದಲ್ಲಿರುವ ವಿಷಯಗಳು ಯಾರಿಗೆ ರಕ್ಷಣೆ ಮಾಡುತ್ತೆ ಅಂತ ಹೇಳಿದರೆ, ಒಳ್ಳೆ ಈ ವಿಧವಂತಹ ಭಗವದ್ಭಕ್ತರಿಗೆ ರಕ್ಷಣೆ ಮಾಡುತ್ತೆ, ಭಗವದ್ಭಕ್ತಿ ಇಲ್ಲದವರಿಗೆ ಅದು ಒಗಟಂತೆ ಕಾಣುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಖಗವರ ಧ್ವಜನ ಅಂಗ್ರಿ ಭಗುತಿಯ ಬಗೆಯ ನರಿಯದ ಮಾನವರಿಗೆ ಇದು ಅಂದ್ರೆ ಈ ಹರಿಕಥಾಮೃತ ಸಾರ ಗ್ರಂಥ ಒಗಟನಂದದಿ ತೋರುತ್ತಿಪ್ಪದು, ಒಂದು ಒಗಟಿದ್ದಂತೆ ಕಾಣಿಸ್ಕೊಡ್ತಾ ಇರುತ್ತೆ ಎಲ್ಲ ಕಾಲದಲ್ಲಿ. ತ್ರಿಗುಣ ವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ವಿಜ್ಞಾನ ಸುಖವಿತ್ತು ಅವರ ರಕ್ಷಿಪುದು. ಅವರಿಗೆ ಅತ್ಯಧಿಕವಾದ ಭಕ್ತಿ ವಿಜ್ಞಾನ ಸುಖಗಳನ್ನು ಕೊಟ್ಟು ಅವರ ರಕ್ಷಣೆ ಮಾಡುತ್ತೆ. ಏನು? ಈ ಹರಿಕಥಾನುಸಾರ ಗ್ರಂಥ ರಕ್ಷಣೆ ಮಾಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ 21ನೇ ಪದ್ಯದಿಂದ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸ್ಸಿ.